ஹரி ஓம் ஸ்ரீ குருப்பியோ நம. அப்ரமம் மங்கரயிதம் மதுரம் விமலம் சுதா ஆனந்தீர்மத்லம் வதேதாபத்ரயாபகம் நித்யாசித்தாந்த விக்ரம்ஷ்ண தேதிஸ்தாகரே கத்திகல்போயம் பிரத்யத்திகேசி வியாசீத்த குரு பூயாதிஷ்டாபிசித்தே தபோவித்யாவிரத்யாதி சத்குணோபாகரானம் வாதிராஜகுருன் வந்தி ஐக்கியோபாஸ்ரயான் உத்யாய ராகவேந்திராய சத்யதர்மரதாய பரதாங்கல்புருஷாய நம்நாம் காமசீனவே துர்வாதி தாந்திரவே வைஷ்ணவேந்தியவரேந்தவே ஸ்ரீராகவேந்த குருவே நம சிந்தியாகவே ஆபாதமொழிபரியந்தம் குருநாமாப்யோசரே தேன விக்னாக பிரணஷ்யந்தி சிச்சிந்த மனோரதாக. ஹரி ஓம் ஸ்ரீ குருப்பியோ நம. ನಾವು ವಿಷ್ಣು ತತ್ವ ವಿನಿರ್ಣಯ ಈ ಗ್ರಂಥಕ್ಕೆ ಆಚಾರ್ಯರು ಮಾಡಿದಂತಹ ಮೂಲ ವಿಷ್ಣು ತತ್ವ ವಿನಿರ್ಣಯ, ಅದಕ್ಕೆ ಟೀಕಾರಾಯರು ಮಾಡಿದ ಟೀಕೆ, ಇದಕ್ಕೆ ತುಂಬಾ ವ್ಯಾಖ್ಯಾನಗಳಿವೆ. ಆದರೆ ನಾವು ಮುಖ್ಯವಾಗಿ ಈ ಮೂರನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಾದ್ರೂ ಏನಾದರೂ ವಿಶೇಷವಾಗಿ ಏನನ್ನ ಇದ್ರೆ ವಿಷಯಗಳು ಬೇರೆ ಟೀಕೆಗಳಿಗೆ ಹೋಗ್ತೀವಿ. ಇಲ್ಲ ಅಂದರೆ ಆಚಾರ್ಯರ ಮೂಲ, ಆಮೇಲೆ ಟೀಕಾರಾಯರ ಟೀಕೆ, ಆಮೇಲೆ ರಾಘವೇಂದ್ರ ಸ್ವಾಮಿಗಳವರ ಭಾವದೀಪ, ಇವು ಮೂರುಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಕೆಲವು ಇಂಟ್ರೊಡಕ್ಷನ್ ಅದೆಲ್ಲ ಆಯಿತು, ಪೋದ್ಘಾತ ಆಯಿತು. ಇಲ್ಲಿ ಇವತ್ತು ಟೀಕಾರಾಯರು ಮಾಡಿದ ಟೀಕೆ ಹೀಗೆ ಶುರು ಆಗುತ್ತೆ. ಈ ಮಂಗಳಾಚರಣ ಶ್ಲೋಕ, ಇದರಲ್ಲಿ ನಾರಾಯಣ ವಂದನ ಮಾಡ್ತಾ ಇದ್ದಾರೆ ಆಚಾರ್ಯರು. ಈ ನಾರಾಯಣ ವಂದನದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ನಾರಾಯಣ ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇರುವುದು ಯಾತಕ್ಕಾಗಿ, ಏನು ಅನ್ನುವ ವಿಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ವಿಘ್ನ ವಿಘಾತಾದಿ ಸಾಧನತೆಯ ಅವಿಗೀತ ಶಿಷ್ಟಾಚಾರ ಪರಂಪರಾ ದ್ಯವಗತಂ ನಾರಾಯಣ ವಂದನಂ. ನಾರಾಯಣ ವಂದನ ನಮಸ್ಕಾರ, ಪರಮಾತ್ಮನಿಗೆ ನಮಸ್ಕಾರ ಮಾಡುವುದು ಯಾಕೆ ಅಂತ ಹೇಳಿದರೆ, ವಿಘ್ನ ವಿಘಾತಾದಿ ಸಾಧನತೆಯ ಅಂತೇಳಿ, ಯಾವುದೇ ಒಂದು ಗ್ರಂಥ ಮೊದಲು ಮಾಡುವಾಗ ಆ ಗ್ರಂಥದಲ್ಲಿ ವಿಘ್ನಗಳು ವಿಘ್ನಗಳಂದ್ರೆ ಎಂತ ವಿಘ್ನಗಳಂತ ನಾವು ಮುಂದೆ ನೋಡೋಣ. ವಿಘ್ನಗಳು ಬರದೇ ಇರು, ವಿಘ್ನ ವಿಘಾತ ಅಂದ್ರೆ ವಿಘ್ನಗಳನ್ನು ಪರಿಹಾರ ಮಾಡುವುದು ಆದಿ ಮುಂತಾದಂತಹ ಸಾಧನತೆಯ ತೃತೀಯ ವಿಭಕ್ತಿ, ತೃತೀಯ ವಿಭಕ್ತಿ ತೃತೀಯ ಕರಣೆ ಉಪಕರಣೆ. ತೃತೀಯ ವಿಭಕ್ತಿ ಯಾವಾಗ ಉಪಯೋಗಿಸ್ತೀವಿ, ನಮಗೆ ಅದು ಒಂದು ಉಪಕರಣವಾದಾಗ, ಟೂಲ್. ಸೊ ಇಲ್ಲಿ ನಮಗೆ ಈ ವಿಘ್ನ ವಿಘಾತ ಮುಂತಾದಂತಹ ಅವು ಸಾಧಿಸುವುದೇ ಒಂದು ಉಪಕರಣ, ಅದು ಬೇಕಾಗಿದೆ. ಆದ್ದರಿಂದ ಇಂತಹ ವಿಘ್ನ ಪರಿಹಾರ ಅನ್ನುವ ಸಾಧನದಿಂದ ಅವಿಗೀತ ಶಿಷ್ಟಾಚಾರ ಪರಂಪರಾ ದ್ಯವಗತಂ ಅಂತೀವಿ. ಅವಿಗೀತ ಅಂದ್ರೆ ಏನು, ವಿಗೀತ ಅಂದ್ರೆ ಸಂಶಯಾತ್ಮಕವಾದ, ಎನಿಥಿಂಗ್ ಅದು ಡೌಟ್ ಇದ್ದರೆ ಅದಕ್ಕೆ ವಿಗೀತ ಅಂತ ಕರ್ತೀವಿ. ವಿಗೀತ ಅಂದ್ರೆ ಸಮಥಿಂಗ್ ಏನು ಸಂಶಯಾತ್ಮಕವಾಗಿರುವಂತಹದ್ದು. ಅವಿಗೀತ ಅಂತ ಹೇಳಿದರೆ ನಮಗೆ ಸಂಶಯಾತ್ಮಕವಿಲ್ಲದೆ ನಿಶ್ಚಯಾತ್ಮಕವಾಗಿರುವಂತಹದ್ದು ಅವಿಗೀತ. ಸೊ ವಿಗೀತ ಅಂದ್ರೆ ಸಂಶಯಾತ್ಮಕ, ಅವಿಗೀತ ಅಂದ್ರೆ ನಿಶ್ಚಯಾತ್ಮಕ. ಸೊ ಯಾವುದು ನಿಶ್ಚಯಾತ್ಮಕವಾಗಿರಬೇಕು, ನಮಗೆ ಶಿಷ್ಟಾಚಾರ ಅಂದ್ರೆ ನಮಗೆ ಸಂಪ್ರದಾಯದಲ್ಲಿ ಒಂದು ಮಾಡಿಕೊಂಡು ಬರ್ತಾ ಇದ್ದಾರೆ, ಆ ಶಿಷ್ಟಾಚಾರ ಸಂಪ್ರದಾಯದಿಂದ ಪ್ರಾಪ್ತವಾದದ್ದು, ಅದರ ಮೇಲೆ ನಮಗೆ ನಿಶ್ಚಯಾತ್ಮಕ ಇದು ಮಾಡುವುದು ಸರಿ ಇದು ಕರೆಕ್ಟ್ ಅನ್ನುವ ನಿಶ್ಚಯಾತ್ಮಕವಾದ ಬುದ್ಧಿ ಇರಬೇಕು. ಆದ್ದರಿಂದ ಅವಿಗೀತ ಶಿಷ್ಟಾಚಾರ ಪರಂಪರಾದ್ಯವಗತಂ ಅಂತ ಹೇಳಿದೆ. ಅಂದ್ರೆ ನಿಶ್ಚಯಾತ್ಮಕವಾಗಿರುವಂತಹ ಶಿಷ್ಟಾಚಾರದಲ್ಲಿ, ಅಂದರೆ ದೊಡ್ಡವರು ಮಾಡಿಕೊಂಡು ಬಂದಿದ್ದಾರೆ, ಮುಂದಿನವರು ಮಾಡಿಕೊಂಡು ಬಂದಿದ್ದಾರೆ, ಅಂತಹ ಪರಂಪರಾದಿಗಳಿಂದ ಅವಗತವಾದ ನಮಗೆ ತಿಳಿದು ಬಂದಿರುವಂತಹದ್ದು ಅದು ನಾರಾಯಣ ವಂದನ. ನಾರಾಯಣ ದೇವರಿಗೆ ನಮಸ್ಕಾರ ಮಾಡುವುದು ಅದು ಆಚಾರ್ಯರು ಮಾಡ್ತಾ ಇದ್ದಾರೆ. ಅಂದ್ರೆ ಆಚಾರ್ಯರಿಗೆ ಕೂಡ ವಿಘ್ನಗಳವರು ವಾಯುದೇವರ ಅವತಾರ, ಆದ್ದರಿಂದ ತಾರತಮ್ಯದಲ್ಲಿ ಎಷ್ಟು ಮೇಲೆ ಇರುವಂತಹ ಅವರು, ಅವರಿಗೆ ವಿಘ್ನಗಳ ಭಯ ಉಂಟ, ವಿಘ್ನಗಳ ಅವಕಾಶ ಉಂಟ ಅಂತ ಹೇಳಿದರೆ ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ. ಸ್ವಯಂ ಅಂತರಾಯ ವಿದುರಹ ಅಪಿ, ಅವರು ಸ್ವಯವಾಗಿ ಅಂತರಾಯ ಅಂದ್ರೆ ಆಬ್ಸ್ಟಕಲ್ ವಿಘ್ನ ಅದು ವಿಧುರಹ ಅಂದ್ರೆ ಇಲ್ಲದೇ ಇದ್ದರು ಕೂಡ, ಅಂದ್ರೆ ಆಚಾರ್ಯರಿಗೆ ಸ್ವತಃವಾಗಿ ವಿಘ್ನಗಳಿಲ್ಲ ಅಂತರಾಯಗಳಿಲ್ಲ, ಆದರೂ ಕೂಡ ಭಗವಾನ್ ಆನಂದ ತೀರ್ಥ ಮುನಿ ಭಗವತ್ಪಾದರಾದಂತಹ ಶ್ರೀಮದಾಚಾರ್ಯರು ಆನಂದ ತೀರ್ಥ ಮುನಿಗಳವರು ಇದನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ, ಅವರಿಗೆ ವಿಘ್ನಗಳು ಬರೋದಿಲ್ಲವಲ್ಲ, ಯಾಕೆ ಮಾಡ್ತಾ ಇದ್ದಾರೆ ಮಂಗಳಾಚರಣೆ ಅಂದ್ರೆ, ಅದಕ್ಕೆ ಎರಡು ಕಾರಣಗಳಿವೆ. ಅದು ಒಂದು ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ, ಏನು, ಶಿಷ್ಯಾನ್ ಗ್ರಹಯಿತು ಪ್ರಕರಣಾದು ನಿಬದ್ಧಾತಿ, ಅವರು ಅವರಿಗೆ ವಿಘ್ನಗಳಿಲ್ಲದೆ ಇದ್ರು ಕೂಡ ಶಿಷ್ಯ ಪರಂಪರೆಗೆ ಒಂದು ಮಾರ್ಗದರ್ಶನ ಆಗಬೇಕು. ನಾನು ಇದು ಆಚಾರ್ಯರು ಮಾಡಿದ್ರೆ ಅವರ ಶಿಷ್ಯಂದು ಮಾಡ್ತಾರೆ. ಸೊ ಈ ವಿಧವಾಗಿ ಮಾರ್ಗದರ್ಶನ, ಆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಶಿಷ್ಯಾನ್ ಗ್ರಾಹಯಿತು, ಶಿಷ್ಯರಿಗೆ ತಿಳಿಸಿಕೊಡುವುದಕ್ಕಾಗಿ ಪ್ರಕರಣ ಆದವು. ಪ್ರಕರಣ ಅಂದ್ರೆ ಗ್ರಂಥ, ಈ ಹರಿ ವಿಷ್ಣು ತತ್ವ ನಿರ್ಣಯ ಅನ್ನುವ ಗ್ರಂಥ. ಈ ಪ್ರಕರಣಕ್ಕೆ ಮೊದಲು ಇರುವಾಗ, ಆರಂಭಿಸುವಾಗ ಪ್ರಕರಣ ಆದವು ನಿಬಧ್ನಾತಿ, ಇದನ್ನು ರಚನೆ ಮಾಡ್ತಾ ಇದ್ದಾರೆ. ಮಂಗಳಾಚರಣ ಶ್ಲೋಕವನ್ನು ಹೇಳುತ್ತಾ ಇದ್ದಾರೆ, ಇದನ್ನು ನಮಗೆ ಮುಂದಿಡ್ತಾ ಇದ್ದಾರೆ. ಸದಾಗಮೈಕ ವಿಜ್ಞೇಯಂ ಇತಿ, ಆ ವಿಧವಾಗಿ ಶುರುವಾಗುವಂತಹದ್ದು. ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ಅಂತ ಇದನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಅಂತ ಎರಡನೇ ಪಾದದಲ್ಲಿ ಬರುತ್ತೆ. ಸದಾ ವಂದೇ ಅಂತ ಹೇಳುವುದರ ಮೂಲಕವಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಸದಾ ವಂದೇ ಅಂತ ಯಾವಾಗಲೂ ನಾನು ನಮಸ್ಕಾರ ಮಾಡ್ತೀನಿ. ಇತ್ಯನೇನ, ಹೀಗೆ ಹೇಳುವುದರ ಮೂಲಕವಾಗಿ ಮಮ ನಾರಾಯಣ ವಂದನಂ ನ ಪ್ರತ್ಯೂಹ ವಿರಹಾದಿ ಪ್ರಯೋಜನ ಉದ್ದೇಶೇನ ಇತಿ ಸೂಚಯತಿ. ವಿಘ್ನ ಪರಿಹಾರಕ್ಕಾಗಿ ಅಂದ್ರೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ, ಸುಮ್ಮನೆ ಹೇಳ್ಬೋದು ನಾನು ಯಾವಾಗಲೂ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳುವುದರ ಮೂಲಕವಾಗಿ ಅದು ಅವರಿಗೆ ಬಹಳ ಆನಂದವನ್ನುಂಟು. ಅವರು ಅದರಲ್ಲಿ ತನ್ಮಯರಾಗಿರ್ತಾರೆ. ಭಗವಂತನಿಗೆ ನಮಸ್ಕಾರ ಮಾಡುವುದು ಅವರಿಗೆ ಸ್ವಾಭಾವಿಕವಾಗಿರುವಂತಹದ್ದು. ಆದ್ದರಿಂದ ಸದಾ ವಂದೇ ಅಂತ ಹೇಳುವುದರ ಮೂಲಕವಾಗಿ ಮಮ ನನ್ನ ನಾರಾಯಣ ವಂದನ, ಆಚಾರ್ಯರ ನಾರಾಯಣ ವಂದನ, ನಾರಾಯಣನಿಗೆ ನಮಸ್ಕಾರ ಮಾಡುವುದು ನ ಪ್ರತ್ಯೂಹ ವಿರಹಾದಿ ಪ್ರಯೋಜನ ಉದ್ದೇಶೇನ ಇತಿ. ಪ್ರತ್ಯೂಹ ಅಂದರು, ವಿಘ್ನ ಅಂದರು, ಅಂತರಾಯ ಅಂದರು, ಎಲ್ಲ ಸಮಾನಾರ್ಥಗಳು, ಆಬ್ಸ್ಟಕಲ್ಸ್, ವಿಘ್ನಗಳು. ಸೊ ಪ್ರತ್ಯೂಹ ವಿರಹ ಆದಿ ಪ್ರಯೋಜನ ಉದ್ದೇಶೇನ ಇತಿ ನ, ಅಂದರೆ ನಾನು ಯಾವಾಗಲೂ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳುವುದರ ಮೂಲಕವಾಗಿ ನನಗೆ ವಿಘ್ನ ಪರಿಹಾರ ಅನ್ನುವ ಉದ್ದೇಶ ಅದು ಅಲ್ಲ ಉದ್ದೇಶ ನನ್ನ, ದಟ್ ಈಸ್ ನಾಟ್ ಮೈ ಇಂಟೆನ್ಷನ್ ಅಂತ ಸೂಚಯತಿ, ಸೂಚನೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಸೊ ವಿರಹ ಅಂದ್ರೆ ಇಲ್ಲದೇ ಮಾಡುವುದು, ಪ್ರತ್ಯೂಹ ಅಂದ್ರೆ ವಿಘ್ನ, ಆದಿ ಅಂದ್ರೆ ಮುಂತಾದಂತಹ, ಪ್ರಯೋಜನ ಉದ್ದೇಶೇನ, ಪ್ರತ್ಯೂಹ ವಿರಹ ಆದಿ ಪ್ರಯೋಜನ ಉದ್ದೇಶೇನ ಇತಿ ನ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ನಾವು ನಮಸ್ಕಾರ ಯಾರಿಗಾದರೂ ಮಾಡಬೇಕಂದ್ರೆ ದೇವತೆಗೆ, ಯಾವುದೇ ಒಂದು ದೇವತೆಗೆ ನಮಸ್ಕಾರ ಮಾಡಬೇಕಂದ್ರೆ, ದೇವರಿಗೆ ನಮಸ್ಕಾರ ಮಾಡಬೇಕಂತ ಹೇಳಿದರೆ ನಮಗೆ ಆ ಭಗವಂತನ ಸ್ವರೂಪದ ಒಂದು ಚಿಂತನೆ ಕೊಟ್ಟು ನಮಸ್ಕಾರ ಮಾಡಿದರೆ, ಓಹೋ ನಾನು ಯಾರಿಗೆ ನಮಸ್ಕಾರ ಮಾಡ್ತಿದ್ದೇನೋ ಅಂತಹ ಪರಮಾತ್ಮ ದೇವತೆ ಹೀಗೆ ಇದ್ದಾನೆ ಅಂತ ನಮಗೆ ಒಂದು ನಿರ್ಧಾರ ಆಗುತ್ತೆ. ಅಂದರೆ ಸ್ವರೂಪವನ್ನು ನಿರ್ಧಾರ ಮಾಡಿಕೊಳ್ಳದೆ ನಮಸ್ಕಾರ ಮಾಡುವುದು ಅಷ್ಟು ಯುಕ್ತವಲ್ಲ, ಇಟ್ ಇಸ್ ನಾಟ್ ಪ್ರಾಪರ್. ನಿರ್ಧಾರ ಮಾಡಿಕೊಂಡು ನಾವು ನಮಸ್ಕಾರ ಮಾಡಬೇಕು, ಅದನ್ನು ಹೇಳ್ತಾ ಇದ್ದಾರೆ. ಅನಿರ್ಧಾರಿತ ಸ್ವರೂಪಕ್ಕೆ ವಂದನ ಯುಕ್ತಂ ನ, ನ ಅನಿರ್ಧಾರಿತ ಸ್ವರೂಪಕ್ಕೆ ವಂದನ ಯುಕ್ತಂ, ಅಂದರೆ ನಿರ್ಧಾರ ಮಾಡದೇ ಇರುವ ಸ್ವರೂಪಕ್ಕೆ ನಮಸ್ಕಾರ ಮಾಡುವುದು ಸರಿ ಅಲ್ಲ. ಅಂದರೆ ಏನು, ನಿರ್ಧಾರ ಆದ ಸ್ವರೂಪಕ್ಕೆ ನಮಸ್ಕಾರ ಮಾಡುವುದು ಯುಕ್ತವಾಗಿದೆ. ಮತ್ತೆ ನಿರ್ಧಾರ ಸ್ವರೂಪ ನಿರ್ಧಾರವಾಗಬೇಕಂದ್ರೆ ಹೇಗೆ ನಿರ್ಧಾರವಾಗದ ಸ್ವರೂಪ, ಭಗವಂತನ ಸ್ವರೂಪ ಈ ವಿಧವಾಗಿದೆ, ಹೀಗೆ ಹೀಗೆ ಇದೆ ಅಂತ ನಮಗೆ ಹೇಗೆ ನಿರ್ಧಾರ ಆಗತ್ತೆ ಅಂತ ಹೇಳಿದರೆ, ಲಕ್ಷಣಗಳು ಹೇಳಿದರೆ ನಿರ್ಧಾರ ಆಗುತ್ತೆ, ಲಕ್ಷಣಗಳು ಹೇಳದೇ ಇದ್ದರೆ ನಿರ್ಧಾರ ಆಗೋದಿಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ನಚ ಲಕ್ಷಣೇನ ವಿನ ನಿರ್ಧಾರಣಂ ಇತ್ಯತಃ, ಲಕ್ಷಣವನ್ನು ಹೇಳದೆ ಸ್ವರೂಪ ನಿರ್ಧಾರ ಆಗುವುದಿಲ್ಲ, ಅಂದ್ರೆ ಲಕ್ಷಣವನ್ನು ಹೇಳಿಯೇ ಸ್ವರೂಪ ನಿರ್ಧಾರ ಆಗತ್ತೆ. ಆದ್ದರಿಂದ ನಾರಾಯಣನ ವಂದನ ಮಾಡ್ತಾ ಇದ್ದಾರೆ, ಅಂದ್ರೆ ನಾರಾಯಣನ ಲಕ್ಷಣಗಳು ಬೇಕು. ನಾರಾಯಣಕ್ಕೆ ಲಕ್ಷಣಾನಿ ಆಹ ನಿರ್ದೋಷ ಇತಿ, ಆ ನಾರಾಯಣನ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ನಿರ್ದೋಷ, ನಿರ್ದೋಷ ಅಶೇಷ ಸದ್ಗುಣಂ ಅದು ಒಂದು ಲಕ್ಷಣ, ಸದಾಗಮೈಕ ವಿಜ್ಞೇಯಂ ಅದು ಇನ್ನೊಂದು ಲಕ್ಷಣ, ಸಮತೀತ ಕ್ಷರಾಕ್ಷರಂ ಅದು ಇನ್ನೊಂದು ಲಕ್ಷಣ. ಹೀಗೆ ಮೂರು ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ, ಅದನ್ನು ಇಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ. ನಿರ್ದೋಷಾಶೇಷ ಸದ್ಗುಣಂ ಅಂತ ಹೇಳಿದರೆ ಅದರ ವಿಗ್ರಹ ವಾಕ್ಯ, ವಿಗ್ರಹ ವಾಕ್ಯ ಅಂದ್ರೆ ಎಕ್ಸ್ಪ್ಲನೇಟರಿ ಸೆಂಟೆನ್ಸ್, ಯಾವುದೇ ಒಂದು ಸಮಾಸವನ್ನು ನಮಗೆ ವಿಸ್ತಾರ ಮಾಡಿ ಅದರ ಭಾವವನ್ನು ತಿಳಿಸಿಕೊಡುವ ವಾಕ್ಯಕ್ಕೆ ವಿಗ್ರಹ ವಾಕ್ಯ, ವಿಗ್ರಹ ಅಂತ ಕರೀತಾರೆ. ವಿಗ್ರಹ ಅಂದರೆ ನೋಡ್ರಿ, ಒಂದು ವಿಗ್ರಹ ನಮ್ಮನ್ನು ಒಂದು ವಿಗ್ರಹ, ಒಂದು ಸ್ಟ್ಯಾಚು ಐಡಲ್ ಐಕಾನ್ಗೆ ವಿಗ್ರಹ ಅಂತ ಕರಿತೀವಿ. ಒಂದು ವಾಕ್ಯದ ಸ್ವರೂಪ ತಿಳಿಸಿಕೊಡುವುದು ಅದು ವಿಗ್ರಹ, ಅಂದ್ರೆ ಅದರ ಒಂದು ಸ್ವರೂಪವನ್ನು ತಿಳಿಸಿಕೊಡುತ್ತೆ. ಆದ್ದರಿಂದ ವಿಗ್ರಹ ವಾಕ್ಯ ನಮಗೆ ಅದರ ಸ್ವರೂಪವನ್ನು ತಿಳಿಸಿಕೊಡುತ್ತೆ. ಆದ್ದರಿಂದ ಈ ಸಮಾಸ ಯಾವುದಿದೋ ನಿರ್ದೋಷಾಶೇಷ ಸದ್ಗುಣಂ ಅನ್ನುವ ಅದರ ವಿಗ್ರಹ ವಾಕ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಿರ್ದೋಷಶ್ಚ ಅಸೌ ಅಶೇಷ ಸದ್ಗುಣಶ್ಚ ಇತಿ ದ್ವಂದ್ವ ಸಮಾಸ ಇದ್ದಂತೆ. ಇದು ನಿರ್ದೋಷಾಶೇಷ ಸದ್ಗುಣಂ ಅಂದ್ರೆ ನಿರ್ದೋಷನೂ ಅಶೇಷ ಸದ್ಗುಣನೂ ಆದಂತಹ ಅಂತೇಳಿ ಇದು ಎರಡು. ಸೊ ಇಲ್ಲಿ ವಿಗ್ರಹ ವಾಕ್ಯ ಎರಡು ಪ್ರಥಮ ವಿಭಕ್ತಿಯಲ್ಲಿರುವಂತಹದ್ದು. ಈ ನಾರಾಯಣನು ಅವನು ನಿರ್ದೋಷನೂ ಆಗಿದ್ದಾನೆ, ಅಶೇಷ ಸದ್ಗುಣನೂ ಆಗಿದ್ದಾನೆ. ಈ ಶಬ್ದಗಳ ಅರ್ಥ ಏನು ಅಂತ ಹೇಳಿದರೆ, ಅತ್ರ ನಿರ್ದೋಷ ಗ್ರಹಣೇನ ಭಗವಂತನಿಗೆ ದೋಷಗಳು ಇಲ್ಲ. ಏನಪ್ಪ ದೋಷಗಳು, ಎಂತಹ ದೋಷಗಳಿಲ್ಲ ಭಗವಂತನಿಗೆ ಅಂತ ಪ್ರಶ್ನೆ ಮಾಡಿಕೊಂಡರೆ, ಪಾರತಂತ್ಯ ರಾಹಿತ್ಯಾದೀನಿ ಅಶೇಷ ಸದ್ಗುಣ ಇತ್ಯನೇನ ಪರಿಪೂರ್ಣಾನಂದತ್ವಾದೀನಿ ಚ ಅನಂತಾನಿ ಲಕ್ಷಣಾನಿ ಸೂಚಿತಾನಿ. ಇಲ್ಲಿ ಒಂದು ಲಕ್ಷಣ ಹೇಳಿದ ಮೂರು ಬ್ರಾಡ್ ಆಗಿ ಮೂರು ಕ್ಯಾಟಗರೀಸ್, ಅದರಲ್ಲಿ ಮೂರನೇ ಲಕ್ಷಣ ಯಾವುದು ಹೇಳಿದ್ದಾರೋ ಅದು ಆಕ್ಚುಯಲ್ ಆಗ ಒಂದು ಲಕ್ಷಣದಲ್ಲಿ ಅನಂತ ಲಕ್ಷಣಗಳು ಅಡಗಿವೆ. ಹೇಗೆ ಅಂತ ಹೇಳಿದರೆ, ಇಲ್ಲಿ ನಿರ್ದೋಷ ದೋಷವಿಲ್ಲದವನು ಅಂತ ಹೇಳಿದಾಗ ಭಗವಂತನಿಗೆ ಪಾರತಂತ್ರ್ಯ ರಾಹಿತ್ಯಾದೀನಿ, ಪರತಂತ್ರ ಹಿ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಆದರ್ಸ್. ಸೊ ಈ ವಿಧವಾಗಿ ಪಾರತಂತ್ರ್ಯ ಅನ್ನುವ ದೋಷ ಇಲ್ಲ ಅವನಿಗೆ. ಆದ್ದರಿಂದ ಆ ಯಾವ ದೋಷವಿಲ್ಲ, ಪಾರತಂತ್ರ್ಯ ದೋಷವಿಲ್ಲ. ಹೀಗೆ ಬೇರೆ ದೋಷಗಳು ಕೂಡ ಕಾಮ ಕ್ರೋಧ ಲೋಭ ಮೋಹಗಳಿಲ್ಲ ಅವನಿಗೆ. ಅವನಿಗೆ ಯಾವ ವಿಧವಾದಂತಹ ಕೆಟ್ಟತನವೂ ಇಲ್ಲ, ಕ್ರೌರ್ಯ ಇಲ್ಲ. ಹೀಗೆ ಎಲ್ಲ ದೋಷಗಳು ಅವನಿಂದ ದೂರವಾಗಿದೆ, ಅವನಲ್ಲಿ ಯಾವ ದೋಷವೂ ಇಲ್ಲ. ಆದ್ದರಿಂದ ಪಾರತಂತ್ರ್ಯ ರಾಹಿತ್ಯಾದಿಗಳು ಹೇಳುವುದರ ಮೂಲಕವಾಗಿ ಈ ನಿರ್ದೋಷ ಶಬ್ದ ಅಂದ್ರೆ ಪಾರತಂತ್ರ್ಯ ದೋಷಾದಿಗಳು ಇಲ್ಲ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಅಶೇಷ ಸದ್ಗುಣಂ ಅಂತ ಹೇಳಿದರೆ, ಅಶೇಷ ಅಂದ್ರೆ ಅನಂತ, ಇನ್ಫೈನೈಟ್ ಅಂತ ಹೇಳಿ. ಸದ್ಗುಣಂ ಸದ್ಗುಣಗಳು ಉಳ್ಳವನು ಅಂತ ಹೇಳುವುದರ ಮೂಲಕವಾಗಿ ಪರಿಪೂರ್ಣಾನಂದತ್ವಾದೀನೀಕ ಅನಂತಾನಿ ಲಕ್ಷಣಾನಿ ಸುತ್ತಾನಿ. ಭಗವಂತನ ಸದ್ಗುಣಗಳು ಏನು ಅಂದ್ರೆ ಪರಿಪೂರ್ಣತ, ಕಂಪ್ಲೀಟ್ನೆಸ್, ಆನಂದತ್ವ, ಸದಾ ಆನಂದಮೂರ್ತಿ, ಜ್ಞಾನಮೂರ್ತಿ. ಈ ವಿಧವಾಗಿ ಅನಂತ ಲಕ್ಷಣಗಳು, ಸುಂದರ, ಜ್ಞಾನ ಪ್ರಾಪ್ತನಾಗಿರುವವನು, ಸರ್ವಲಕ್ಷಣ ಲಕ್ಷಣ ಸಂಪೂರ್ಣ ಆ ಭಗವಂತ ಅಂತವನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಗುಣಗಳು ಅಂತ ಹೇಳುವಾಗ ಕೆಲವು ಜನ ಗುಣಗಳು ಅಂತ ಹೇಳಿದರೆ ಎಲ್ಲವೂ ದುಃಖ ಒಂದು ಗುಣ, ಭಗವಂತನಿಗೆ ಎಲ್ಲ ಗುಣಗಳು ಇದೆ ಅಂತ ದುಃಖವೂ ಇದೆಯಾ ಅಂತ ಸಂಶಯ ಬರುತ್ತೆ. ಆದ್ದರಿಂದ ಇಲ್ಲ, ಅಂತಹ ಗುಣಗಳಿಲ್ಲ, ಒಳ್ಳೆ ಗುಣಗಳು ಮಾತ್ರ ಇದೆ ಅಂತ ಹೇಳುವುದಕ್ಕಾಗಿ ಸುಮ್ಮನೆ ನಿರ್ದೋಷಾಶೇಷ ಗುಣಂ ಅಂತ ಹೇಳಿದೆ. ನಿರ್ದೋಷಾಶೇಷ ಸದ್ಗುಣಂ, ಒಳ್ಳೆ ಗುಣಗಳು ಮಾತ್ರ, ಅಶೇಷವಾದ ಒಳ್ಳೆ ಗುಣಗಳು ಮಾತ್ರ ಭಗವಂತನಲ್ಲಿದೆ ಅಂತ ಸತ್ ಅನ್ನುವ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಅಥವಾ ಉತ್ಪತ್ತಿಯಾದಿ ರಾಹಿತ್ಯಂ ಗುಣಾನ ಸತ್ ಶಬ್ದೇನ ಆಚರಿಸಿ. ಸತ್ ಅಂದ್ರೆ ಇರುವಂತಹದ್ದು, ಅಂದರೆ ಏನಿದೆ ಭಗವಂತನಿಗೆ, ಅವನು ಯಾವಾಗಲೂ ಸತ್, ಯಾವಾಗಲೂ ಇದ್ದವನು, ಅಂದರೆ ಉತ್ಪತ್ತಿ ಇಲ್ಲದವನು, ಅವನು ಹುಟ್ಟು ಇಲ್ಲದವನು, ಅವನು ಹುಟ್ಟು ಇಲ್ಲದವನು ಅಂತ ಹೇಳಿದರೆ ಉತ್ಪತ್ತಿ ಆದಿ ರಾಹಿತ್ಯಂ. ಹೇಗಾದ್ರೆ ಪಾರತಂತ್ರ್ಯ ರಾಹಿತ್ಯವನ್ನು ಹೇಳಿದ್ದಾರೋ, ಇಲ್ಲಿ ಉತ್ಪತ್ತಿ ಆದಿ ಅಂದ್ರೆ ಸೃಷ್ಟಿ ಮಾಡಲ್ಪಟ್ಟವನು ಅನ್ನೋದಿಲ್ಲ ಭಗವಂತನಿಗೆ. ಅಂದ್ರೆ ಸೃಷ್ಟಿ ರಾಹಿತ್ಯ ಅನ್ನೋ ಒಂದು ಒಳ್ಳೆ ಗುಣ ಇದೆ ಭಗವಂತ, ಅಂದ್ರೆ ಅವನನ್ನು ಯಾರೂ ಹುಟ್ಟಿಸಲಿಲ್ಲ, ಅವನು ಎಲ್ಲರಿಗೂ ಹುಟ್ಟಿಸುವಂತವನು. ಅಂತಹ ಒಂದು ಸದ್ಗುಣಗಳು ಉಳ್ಳವನು ಭಗವಂತ ಅಂತ ಹೇಳುವುದರ ಮೂಲಕವಾಗಿ ವಿವಿಧವಾಗಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಏತಲ್ಲಕ್ಷಣ ಸಂಭಾವನ ಅರ್ಥಂ ಉಕ್ತಂ ಸಮತೀತ ಇತಿ ಅಂತ ಹೇಳಿ. ಈ ಮೊದಲನೇ ಇದು ಅಂದ್ರೆ ಮೂರನೇದು ಮೊದಲು ಹೇಳಿದ್ದಾರೆ ನಿರ್ದೋಷಾಶೇಷ ಸದ್ಗುಣಂ ಅಂತ ಹೇಳಿ. ಅದಾದ ಮೇಲೆ ಇನ್ನೊಂದು ಲಕ್ಷಣ, ಏತಲ್ಲಕ್ಷಣ ಸಂಭಾವನಾರ್ಥಂ ಉಕ್ತಂ, ಈ ಲಕ್ಷಣವನ್ನು ಹೇಳು ನೋಡ್ರಿ. ಇದು ಮೊದಲು ನಿರ್ದೋಷಾಶೇಷ ಸದ್ಗುಣಂ ಅಂತ ಹೇಳಿಬಿಟ್ಟು ಆಮೇಲೆ ಸಮತೀತ ಅಕ್ಷರಾಕ್ಷರಂ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗಲಿಕ್ಕೆ ಸುಲಭವಾಗುತ್ತೆ. ನಿರ್ದೋಷಾಶೇಷ ಸದ್ಗುಣಂ ಅಂತ ಹೇಳುವುದರ ಮೂಲಕವಾಗಿ ಹುಟ್ಟಿಲ್ಲದವನು, ಮಿಕ್ಕೆಲ್ಲರಿಗೂ ಹುಟ್ಟು ಕೊಡುವವನು, ಅಂದ್ರೆ ಎಲ್ಲರಿಗೂ ಮೀರಿ ನಿಂತವನು ಅನ್ನುವುದು ಫಾಲೋ ಆಗುತ್ತೆ ಆಟೋಮ್ಯಾಟಿಕ್ ಆಗಿ. ಅದಕ್ಕೆ ಆದರ ಸಂಭಾವನೆ ಅರ್ಥವನ್ನು ನಮಗೆ ತಿಳಿಸಿಕೊಡುವುದಕ್ಕಾಗಿ ಸಮತೀತ ಕ್ಷರಾಕ್ಷರಂ ಅಂತ ಬರುತ್ತೆ. ಸಮತೀತ ಅಂದ್ರೆ ಏನು? ಸಮ್ಯಕ್ ಅತೀತ, ಚೆನ್ನಾಗಿ ಮೀರಿ ನಿಂತಿದ್ದಾನೆ. ಈಸ್ ಬಿಯಾಂಡ್, ಬಿಯಾಂಡ್ ವಾಟ್? ಎಲ್ಲರಿಗೂ ಮೀರಿ ನಿಂತವನು. ಯಾವುದಕ್ಕೂ ಮೀರಿ ನಿಂತಿದ್ದಾನೆ ಅಂತ ಹೇಳಿದ್ರೆ ಕ್ಷರಾಕ್ಷರಂ, ಕ್ಷರ ಪದಾರ್ಥಗಳು, ಅಕ್ಷರ ಪದಾರ್ಥಗಳು ಇವೆರಡಕ್ಕೂ ಮೀರಿ ನಿಂತಿದ್ದಾನೆ. ಇಲ್ಲಿ ನಮಗೆ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯ 15th ಚಾಪ್ಟರ್ ನಲ್ಲಿ ಬರುವಂತಹ ಭಾವ ನಮಗೆ ಇಲ್ಲಿ ಅಕ್ಷರಾದ ಪಿತೋತ್ತಮ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನಾನು ಕ್ಷರಕ್ಕಿಂತಲೂ ಶ್ರೇಷ್ಠನಾಗಿದ್ದೀನಿ, ಅಕ್ಷರಕ್ಕಿಂತಲೂ ಶ್ರೇಷ್ಠನಾಗಿದ್ದೀನಿ, ಅಥೋಸ್ಮಿ ಲೋಕೆ ವೇದೇತ ಪ್ರೇತ ಪುರುಷೋತ್ತಮ ಅಂತೆಲ್ಲ ಹೇಳ್ತಾನೆ ಕೃಷ್ಣ. ಅದನ್ನೇ ಆ ಭಾವವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಕ್ಷರ ಅಕ್ಷರಗಳಿಗಿಂತಲೂ, ಕ್ಷರಗಳು ಅಂತ ಹೇಳುವುದರ ಮೂಲಕವಾಗಿ ಸಮಸ್ತ ಜೀವರಾಶಿಯು ಬರುತ್ತೆ, ಅಕ್ಷರ ಅಂತ ಹೇಳುವುದರ ಮೂಲಕವಾಗಿ ಲಕ್ಷ್ಮಿ ಬರ್ತಾಳೆ, ಇವರು ಎರಡಕ್ಕಿಂತಲೂ ಮೀರಿ ನಿಂತಿದ್ದೀನಿ. ಹೌದು ರೀ, ಇಲ್ಲಿ ಚೇತನಗಳನ್ನು ಮಾತ್ರ ಹೇಳಿದ್ದಾರೆ, ಮತ್ತು ಜಡ ಪದಾರ್ಥಗಳನ್ನು ಹೇಳಲಿಲ್ಲವಲ್ಲ. ಮತ್ತೆ ಭಗವಂತ ಜಡ ಪದಾರ್ಥಗಳೆದಕ್ಕೂ ಮೀರಿ ನಿಂತಿದ್ದಾನೆ ಅಂತ ಹೌದೋ ಅಲ್ಲವೋ ಅಂತ ಹೇಳಿದರೆ ಹೌದು. ಮತ್ತೆ ಯಾಕೆ ಹೇಳಲಿಲ್ಲ ಅಂದರೆ, ಕ್ಷರ ಅಕ್ಷರ ಪದಾಭ್ಯಾಮ್ ಈ ಎರಡು ಪದಗಳನ್ನು ಹೇಳುವುದರ ಮೂಲಕವಾಗಿ ಜಡಮಪಿ ಉಪಲಕ್ಷ್ಯತೆ, ಜಡವನ್ನು ಕೂಡ ನೀವು ಗ್ರಾಹ್ಯ ಮಾಡಿಕೋಬೇಕು. ಇಟ್ ಇಂಪ್ಲೈಡ್ ಉಪಲಕ್ಷ್ಯತೆ, ಇಟ್ ಇಸ್ ಆಲ್ಸೋ ಇಂಪ್ಲೈಡ್ ಜಡಕ್ಕೂ ಅಂದ್ರೆ ಸಮಸ್ತ ಜಡ ಚೇತನಾತ್ಮಕ ಪ್ರಪಂಚವನ್ನು ಮೀರಿ ನಿಂತಿದ್ದಾನೆ, ಜಡಾತ್ಮಕವನ್ನು ಕೂಡ ಮೀರಿ ನಿಂತಿದ್ದಾನೆ ಅನ್ನೋದು ಅಲ್ಲಿ ನಾವು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸಮ್ಯಗ್ ಅತೀತೆ ಅತಿಕ್ರಾಂತೆ ಕ್ಷರಾಕ್ಷರೆ ಏನ ಅಸೌ ತಥೋಕ್ತ ಅಂತ ಹೇಳಿ ವಿಗ್ರಹವಾಕ್ಯ. ಸಮತೀತ ಕ್ಷರಾಕ್ಷರಂ ಅಂತ ಹೇಳಿದರೆ ಸಮ್ಯಗ್ ಅತೀತೆ, ಅತೀತೆ ಅಂದ್ರೆ ಅತಿಕ್ರಾಂತೆ, ಅತಿಕ್ರಮಿಸಿ ನಿಂತವನು. ಯಾವುದನ್ನು ಅತಿಕ್ರಮಿಸಿ ನಿಂತ ಇದ್ದಾನೆ? ಕ್ಷರಾಕ್ಷರೆ, ಕ್ಷರಾಕ್ಷರಗಳು ಯಾರಿಂದಾದಲೇ ಅತಿಕ್ರಮಿಸಲ್ಪಟ್ಟಿದ್ದವೋ ಅವನು ಸಮತೀತ ಕ್ಷರಾಕ್ಷರ ಅಂತ ವಿಗ್ರಹವಾಕ್ಯ. ತಥಾ ಉಕ್ತ ಅಂದ್ರೆ ಆ ವಿಧವಾಗಿ ವಿಗ್ರಹವಾಕ್ಯ ನಾವು ತಗೋಬೇಕು. ಜಡಜೀವ ಪ್ರಕೃತಿಭ್ಯೋ ಅತ್ಯಂತ ವಿಲಕ್ಷಣಂ, ಮೀರಿ ನಿಂತಿದ್ದಾನೆ ಅಂದರೆ ಅರ್ಥ ಏನ್ ಅಂದ್ರೆ ಎರಡು. ಒಂದು, ಆ ಜಡಜೀವ ಪ್ರಕೃತಿಗಳು, ಜೀವ ಅಂತ ಹೇಳಿದ್ರೆ ಕ್ಷರ, ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ, ಜಡ ಅಂದ್ರೆ ಜಡ ಪ್ರಕೃತಿ, ಚೇತನ ಪ್ರಕೃತಿ ಜಡ ಪ್ರಕೃತಿ ಎರಡು ಬರುತ್ತೆ, ಜೀವಗಳು ಬರ್ತಾರೆ. ಇವು ಎಲ್ಲದಕ್ಕಿಂತಲೂ ಈ ಮೂರು ಕ್ಯಾಟಗರೀಸ್ ಕವರ್ಸ್ ಎವ್ರಿಥಿಂಗ್. ಅವೆಲ್ಲದಕ್ಕಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಅಂದರೆ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಆಲ್ ದಿಸ್ ತ್ರೀ, ಈಸ್ ಯುನೀಕ್, ಈಸ್ ಮಚ್ ಅಬೌವ್ ಆಲ್ ದಿಸ್ ತ್ರೀ, ಅಂಡ್ ಈ ಕಂಟ್ರೋಲ್ಸ್ ಆಲ್ ದಿಸ್. ಇವೆಲ್ಲವನ್ನು ನಿಯಮನ ಮಾಡ್ತಾನೆ, ಇವೆಲ್ಲವನ್ನು ಮೀರಿ ನಿಂತಿದ್ದಾನೆ, ಅದನ್ನು ನಾವು ತಗೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅತ್ಯಂತ ವಿಲಕ್ಷಣ ಏತೈ ಲಕ್ಷಣೈ ಅನಯಾಸ ಸಂಭಾವನೆಯ ಅನ್ವಿತ ನಾರಾಯಣ, ಈ ಲಕ್ಷಣಗಳಿಂದ ತಿಳಿಯಲ್ಪಟ್ಟಿರುವಂತಹ ಆ ಭಗವಂತ ನಾರಾಯಣ, ಅವನನ್ನು ನಾವು ಯಾವುದರಿಂದ ಪ್ರತಿಪಾದನೆ ಮಾಡಬೇಕು? ಅಂತಹ ಭಗವಂತ, ಸಮತೀತ ಕ್ಷರಾಕ್ಷರನಾದ ಭಗವಂತ, ನಿರ್ದೋಷಾಯ ಸತ್ಪುಣನಾದ ಭಗವಂತ, ಅವನನ್ನು ನಾರಾಯಣ ಕುತಃ ಪ್ರತಿಪತ್ತವ್ಯ, ಎಲ್ಲಿಂದ ಪ್ರತಿಪಾದಿಸಲ್ಪಡುವನು, ಎಸ್ಟಾಬ್ಲಿಷ್, ವೇರ್ ಫ್ರಮ್ ಟು ವಿ ಎಸ್ಟಾಬ್ಲಿಷ್ ಅಂತ ಇತ್ಯತ ಉಕ್ತಂ. ಅದಕ್ಕೆ ಸಮಾಧಾನ ಸದಾಗಮ್ ಪ್ರೀತಿ. ನೋಡ್ರಿ, ಮೊದಲು ಮೂರನೇ ಅಡ್ಜೆಕ್ಟಿವ್, ಆಮೇಲೆ ಸೆಕೆಂಡ್ ಅಡ್ಜೆಕ್ಟಿವ್, ಆಮೇಲೆ ಫಸ್ಟ್ ಅಡ್ಜೆಕ್ಟಿವ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಟೀಕಾರಾಯ. ಅದಕ್ಕೆ ಕಾರಣ ಲಾಜಿಕಲ್ ಫ್ಲೋ. ನಮಗೆ ಈ ವಿಧವಾಗಿ ನೀವು ಲಾಜಿಕಲ್ ಆಗಿ ನೋಡ್ಕೊಳ್ರಿ, ಆವಾಗ ನಿಮ್ಗೆ ಯಾಕೆ ಯಾಕೆ ಆಚಾರ್ಯರು ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ನಿರ್ದೋಷ ಸದ್ಗುಣನಾದ್ದರಿಂದ ಸಮತೀತ ಅಕ್ಷರಾಕ್ಷರ, ಸಮತೀತ ಅಕ್ಷರನಾದ್ದರಿಂದ ಅವನನ್ನು ಹೇಗೆ ತಿಳಿಯಬೇಕು? ಸದಾಗಮೈಕ ವಿಜ್ಞೇಯಂ, ಅದನ್ನು ಹೇಳ್ತಾ ಇದ್ದಾರೆ. ಆಗಮ ವಿಜ್ಞೇಯಂ ಇತಿ, ಅವನು ಆಗಮಗಳಿಂದ ತಿಳಿಯಲ್ಪಡಬೇಕು. ಆಗಮ ವಿಜ್ಞೇಯಂ, ಸದಾಗಮೈಕ ವಿಜ್ಞೇಯಂ ಅನ್ನುವುದರಲ್ಲಿ ನಾಲ್ಕು ಶಬ್ದಗಳಿವೆ. ಸತ್, ಆಗಮ, ಏಕ, ವಿಜ್ಞೇಯಂ. ಅದರಲ್ಲಿ ಎರಡನ್ನು ಆರಿಸಿಕೊಂಡಿದ್ದಾರೆ. ಮೊದಲು ಲೆಟ್ ಅಸ್ ಟೇಕ್ ಟೂ ಆಫ್ ದಮ್, ಆಮೇಲೆ ಮಿಕ್ಕ ಎರಡು ಯಾಕೆ ಹಾಕಿದ್ದಾರೆ? ಸುಮ್ಮನೆ ಆಗಮ ವಿಜ್ಞೇಯ ಅಂತ ಹೇಳು, ಭಗವಂತ ಆಗಮಗಳಿಂದ ತಿಳಿಯಲ್ಪಟ್ಟವನು ಅಂತ ಹೇಳಬಹುದಾಗಿತ್ತು. ಆಗಮ ವಿಜ್ಞೇಯ ಸರಿ, ಆಗಮ ವಿಜ್ಞೇಯ ತಕ್ಕೊಂಬೋಣ ಅಂತ ಹೇಳಿ ಆಗಮ ವಿಜ್ಞೇಯಂ ಅಂದರೆ ಆಗಮಗಳಿಂದ ತಿಳಿಯಲ್ಪಡುವವನು. ಆವಾಗ ಪ್ರಶ್ನೆ ಬರುತ್ತೆ, ಆಗಮೈ ವಿಶಿಷ್ಟತೆಯ ವಿಲಕ್ಷಣತೆಯ ಚ ಜ್ಞೇಯಂ, ಆಗಮಗಳಿಂದ ಭಗವಂತನ ವೈಶಿಷ್ಟ್ಯ, ಅವನ ವೈಲಕ್ಷಣ್ಯ, ಯುನೀಕ್ನೆಸ್ ಇವು ನಾವು ತಿಳ್ಕೋಬೇಕು. ಆಯ್ತು, ಆಗಮಗಳಿಂದ ತಿಳ್ಕೊಳ್ತೀವಿ. ಪ್ರತ್ಯಕ್ಷ ಅನುಮಾನಗಳಿಂದ ಕೂಡ ತಿಳ್ಕೋಬಹುದಾ? ಆಗಮಗಳಿಂದ ಭಗವಂತ ತಿಳ್ಕೊಳ್ತೀವಿ. ಪ್ರತ್ಯಕ್ಷ ಅನುಮಾನಾಭ್ಯಾಮ್ ಅನ್ಯಥಾಪಿ ನ್ಯಾಯತ ಇತ್ಯತ ಉಕ್ತಂ ಏಕೈತಿ. ಪ್ರತ್ಯಕ್ಷ ಅನುಮಾನಗಳಿಂದ ಕೂಡ ತಿಳಿಯಲ್ಪಡಬಹುದಾ ಅಂತ ಹೇಳಿದರೆ ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ. ಏಕ ಅಂದ್ರೆ ಇಲ್ಲ, ಏಕ ಅನ್ನುವ ಶಬ್ದಕ್ಕೆ ಒಂದು ಒನ್ ಅಂತ ಒಂದು ಅರ್ಥ ಇದೆ, ಒನ್ ಅಂತೇಳಿ, ಇನ್ನೊಂದು ಮಾತ್ರ, ಮಾತ್ರ ಓನ್ಲಿ ಅನ್ನುವ ಅರ್ಥವೂ ಇದೆ ಏಕ ಶಬ್ದಕ್ಕೆ. ಅದಕ್ಕೆ ಇಲ್ಲಿ ಏಕ ಅಂತ ಹೇಳಿದರೆ ಇಲ್ಲಿ ಒಂದು ಆಗಮದಿಂದ ಅಂತಲ್ಲ, ಅದು ಒಂದೇ ರೀತಿಯಲ್ಲಿ ಓನ್ಲಿ ದಟ್ ವೇ ಅಂದ್ರೆ ಆಗಮ ಪ್ರಮಾಣದಿಂದ ಮಾತ್ರ ಭಗವಂತನನ್ನು ತಿಳಿಯಬೇಕು. ಪ್ರತ್ಯಕ್ಷ ಅನುಮಾನಗಳಿಂದ ಭಗವಂತನನ್ನು ತಿಳಿಯಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಆಗಮ ವಿಜ್ಞೇಯಂ ಅನ್ನೋದಕ್ಕೆ ಏಕ ಸೇರ್ಕೊಳ್ರಿ. ಆಗಮ ಏಕ ವಿಜ್ಞೇಯಂ ಸರಿ, ಆಗಮೈಕ ವಿಜ್ಞೇಯಂ ಅಂತ ಹೇಳಬಹುದಾಗಿತ್ತು. ಮತ್ತು ಸದಾಗಮೈಕ ವಿಜ್ಞೇಯಂ ಅಂತ ಸತ್ಯ ಯಾಕೆ ಸೇರಿಸಿದ್ದಾರೆ ಅಂತ ಒಂದು ಪ್ರಶ್ನೆ ಬಂದರೆ, ಅದಕ್ಕೆ ಮುಂಚೆ ಆ ಪ್ರಶ್ನೆ ಬರಲಿಕ್ಕೆ ಮುಂಚೆ ಈ ಪ್ರತ್ಯಕ್ಷ ಆಗಮಗಳಿಂದ ಯಾಕೆ ಪ್ರತ್ಯಕ್ಷ ಅನುಮಾನಗಳಿಂದ ಯಾಕೆ ಬರಬಾರದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಗಮ ಅನಪೇಕ್ಷಸ್ಯ ಪ್ರತ್ಯಕ್ಷಾದೇ ನಾರಾಯಣಸ್ಯ ಸದೋಷತ್ವಾದವು ಪ್ರವೃತ್ತಿ ಅನುಪಪತ್ತೇ ತದ್ ಅಪೇಕ್ಷಾಯಾಂ ಸ ಉಪಜೀವ್ಯ ವಿರೋಧೇನ ನ ತಸ್ಯ ತತ್ರ ಪ್ರಾಮಾಣ್ಯಮಿತಿ ಭಾವ. ಅಂದರೆ ಏನು ಅಂತ ಹೇಳಿದ್ರೆ, ಆಗಮಗಳು ಇಲ್ಲದೇನೆ ಪ್ರತ್ಯಕ್ಷ ಮುಂತಾದವುಗಳಿಂದ ನಾರಾಯಣನ್ನು ನಾವು ತಿಳಿಯಬಹುದು. ಯಾಕಂದ್ರೆ ರಾಮದೇವರಾಗಿ ಕೃಷ್ಣನಾಗಿ ಪರಶುರಾಮ ಆಗಿ ಎಲ್ಲ ಅವತಾರ ಮಾಡಿದ್ದಾನಲ್ವಾ, ಆವಾಗ ಪ್ರತ್ಯಕ್ಷಕ್ಕೆ ಗೋಚರನ ಆದ. ಪ್ರತ್ಯಕ್ಷದಿಂದ ದೇವರನ್ನು ತಿಳಿಯಲಿಕ್ಕೆ ನಾರಾಯಣ ತಿಳಿಯಕ್ಕಾಗೋದಿಲ್ಲ ಅಂತ ಇದ್ದ ಅವತಾರಗಳು ಮಾಡಿದಾಗ ಪ್ರತ್ಯಕ್ಷದಿಂದ ನಾವು ತಿಳಿತಾ ಇದ್ದೀವಲ್ವಾ ನಾರಾಯಣನ್ನು. ಸೊ ಪ್ರತ್ಯಕ್ಷಾದಿಗಳಿಂದ ಭಗವಂತ ತಿಳಿದು ಬರ್ತಾ ಇದ್ದಾನಲ್ಲವಾ ಅಂತ ಹೇಳಿದರೆ, ಸದೋಷತ್ವಾದೌ ಪ್ರವೃತ್ತಿ ಅನುಪಪತ್ತೇ ತದಪೇಕ್ಷಾಯಾಂ ಸ ಉಪದೈವ್ಯ ವಿರೋಧೇನ ನ ತಸ್ಯ ತಸ್ಯ ಪ್ರಾಮಾಣ್ಯಮಿತಿ ಭಾವ. ಹಾಗಲ್ಲರಿ, ಅದು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಕ್ಕಾಗೋದಿಲ್ಲ. ಪ್ರತ್ಯಕ್ಷ ಭಗವಂತ ಗೋಚರನಾಗ್ತಾ ಇದ್ದಾನೆ. ಆದರೆ ಅಲ್ಲಿ ನಮಗೆ ಒಂದು ಸಂಶಯಗಳು ಬರುತ್ತೆ ನೋಡ್ರಿ. ರಾಮದೇವರಾಗಿದ್ದಾಗ ಅವರಿಗೆ ಶೋಕ ಬಂತು, ಸೀತಾನು ಕಳ್ಕೊಂಡಿದ್ದಕ್ಕೆ ಶೋಕಕ್ಕೆ ಒಳಗಾದ್ರು, ಆದ್ರೆ ನಟನೆ ಮಾಡಿದ. ಆದ್ದರಿಂದ ಅದು ಏನಾಯ್ತು, ಆ ಪ್ರಮಾಣ ಭಗವಂತ ರಾಮದೇವರು ಪರಮಾತ್ಮನೇ ಅಂತ ಹೇಳಿದಾಗ ಅವನಿಗೆ ದೋಷ ಇತ್ತು, ದುಃಖಪಟ್ಟ ಶ್ರೀರಾಮಚಂದ್ರ. ಸೊ ದೋಷ ಇತ್ತು ಅಂತ ಹೇಳಿದರೆ ಆ ಪ್ರವೃತ್ತಿ ಅನುಪಪತ್ತೆಯೇ, ಅದು ಉಪಪಾದನೆ ಮಾಡಲಿಕ್ಕೆ ಯೋಗ್ಯವಾದ ಪ್ರವೃತ್ತಿ ಅಲ್ಲ. ಭಗವಂತ ಅಲ್ಲಿ ನಟನೆ ಮಾಡಿದ, ಅದು ಹೇಗೆ ಹೇಳ್ತೀರಾ ಭಗವಂತ ನಟನೆ ಮಾಡಿದ ಅಂತ ಹಾಗೆ ಹೇಳಕ್ಕಾಗತ್ತೆ ನಿಮಗೆ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಆಗಮಗಳು ಉಪಜೀವ್ಯ ಪ್ರಮಾಣ ಉಪಜೀವಕ. ಈ ಉಪಜೀವ್ಯ ಉಪಜೀವಕ ಅನ್ನುವ ಶಬ್ದಗಳಿಗೆ ಅರ್ಥ ಏನು? ಪ್ರಮಾಣಗಳು ಎರಡು ವಿಧವಾದ ಪ್ರಮಾಣಗಳು, ಒಂದು ಉಪಜೀವ್ಯ ಪ್ರಮಾಣ, ಇನ್ನೊಂದು ಉಪಜೀವಕ ಪ್ರಮಾಣ. ಉಪಜೀವ್ಯ ಪ್ರಮಾಣ ಅಂತ ಹೇಳಿದರೆ ಯಾವ ಪ್ರಮಾಣವಾದರೆ ಅದು ಬಲವತ್ತರವಾಗಿರುತ್ತೆ, ಅಂದ್ರೆ ದಟ್ ಈಸ್ ಇಂಡಿಪೆಂಡೆಂಟ್, ಇಟ್ ಡಸ್ ನಾಟ್ ನೀಡ್ ಅನದರ್ ಪ್ರಮಾಣ. ಅದು ಉಪಜೀವಿಸಿಕೊಂಡು ಇರುವುದಿಲ್ಲ, ಬೇರೆ ಪ್ರಮಾಣ ಅದನ್ನು ಉಪಜೀವ್ಯ ಅಂದರೆ ಸಮಥಿಂಗ್ ಎಲ್ಸ್ ಡಿಪೆಂಡ್ಸ್ ಆನ್ ಇಟ್, ಬಟ್ ದಿಸ್ ಡಸ್ ನಾಟ್ ಡಿಪೆಂಡ್ ಆನ್ ಸಮಥಿಂಗ್ ಎಲ್ಸ್. ಅದಕ್ಕೆ ಉಪಜೀವ್ಯ ಅಂತ ಹೇಳಿದರೆ ಬೇರೆ ಪ್ರಮಾಣ ಇದನ್ನು ಉಪಜೀವಿಸಿಕೊಂಡ್ರೆ ಡಿಪೆಂಡಿಂಗ್ ಆಫ್ ಇಟ್ ಎಕ್ಸಿಸ್ಟ್ ಆಸ್ ಎ ಡಿಪೆಂಡೆಂಟ್ ಅಂತ ಅರ್ಥ ಉಪಜೀವಿಸುವುದಂದ್ರೆ. ಸೊ ಆದ್ದರಿಂದ ಉಪಜೀವ್ಯ ಪ್ರಮಾಣ ಪ್ರಬಲ ಪ್ರಮಾಣ, ಪ್ರಬಲ ಮೀನ್ಸ್ ಸ್ಟ್ರಾಂಗ್. ಆದ್ದರಿಂದ ಉಪಜೀವ್ಯ ಪ್ರಮಾಣಕ್ಕೆ ವಿರೋಧ ಯಾವತ್ತು ಬರಬಾರದು. ಉಪಜೀವಕ ಪ್ರಮಾಣ ಅಂತ ಹೇಳಿದರೆ ಯಾವುದು ಇನ್ನೊಂದು ಪ್ರಮಾಣವನ್ನು ಆಧಾರ ಮಾಡಿಕೊಂಡಿರುತ್ತೋ ಅದು ಉಪಜೀವಕ ಪ್ರಮಾಣ. ಸೊ ಉಪಜೀವಕ ಇಸ್ ವೀಕ್, ಉಪಜೀವ್ಯ ಇಸ್ ಸ್ಟ್ರಾಂಗ್. ಉಪಜೀವ್ಯ ಪ್ರಮಾಣ ಅಂದ್ರೆ ಅದು ಪ್ರಬಲ ಪ್ರಮಾಣ, ಸ್ಟ್ರಾಂಗ್ ಪ್ರೂಫ್. ಉಪಜೀವಕ ಪ್ರಮಾಣ ಅಂದರೆ ಅದು ಸೆಕೆಂಡರಿ ಪ್ರಮಾಣ. ಸೊ ಯಾವಾಗಲೂ ನಾವು ಉಪಜೀವ್ಯಕ್ಕೆ ವಿರೋಧ ಬರದಂತೆ ನೋಡಬೇಕು. ಇಲ್ಲಿ ರಾಮದೇವರಿಗೆ ಏನೋ ತಿಂತಾ ಇದ್ದಾರೆ, ಹಸಿವಾಗ್ತಾ ಇದೆ, ದುಃಖ ಬಂತು, ಇದೆಲ್ಲ ನೋಡಿದರೆ ಅದು ಉಪಜೀವ್ಯ ಪ್ರಮಾಣಕ್ಕೆ ವಿರೋಧ. ಯಾಕಂದ್ರೆ ಭಗವಂತನನ್ನು ಮುಖ್ಯವಾಗಿ ತಿಳಿಯಬೇಕಾಗಿದ್ದು ಆಗಮಗಳಿಂದ. ಭಗವಂತ ನಿತ್ಯ ನಿರ್ಮುಕ್ತ ದೋಷ, ಅವನು ಯಾವತ್ತೂ ದೋಷಗಳಿಲ್ಲದವನು, ಯಾವತ್ತೂ ದುಃಖವಿಲ್ಲ. ರಾಮಚಂದ್ರ ದೇವರು ದುಃಖ ಮಾಡಿದ್ದಾರೆ, ನಟನೆ ಮಾಡಿದ್ದಾರಂತಲೇ ತಗೋಬೇಕು. ಯಾಕಂದರೆ ಅವತಾರವಾಗಲಿ ಏನೇ ಆಗಲಿ ಭಗವಂತನಿಗೆ ಯಾವತ್ತೂ ದೋಷಗಳಿಲ್ಲ. ಆದ್ದರಿಂದ ಉಪಜೀವ್ಯಕ್ಕೆ ವಿರೋಧ ಬಂದರೆ ನ ತಸ್ಯ ತತ್ರ ಪ್ರಾಮಾಣ್ಯಂ, ಭಗವಂತ ನಿಜವಾಗಿ ಶೋಕಕ್ಕೆ ದುಃಖಕ್ಕೆ ಒಳಗಾಗಿದ್ದಾನೆ ಅನ್ನುವುದು ಪ್ರಮಾಣ ಯುಕ್ತವಲ್ಲ. ಇಟ್ ಈಸ್ ನಾಟ್ ಟು ಬಿ ಆಕ್ಸೆಪ್ಟೆಡ್. ರಾಮಚಂದ್ರ ದೇವರಿಗೆ ದುಃಖ ಬಂತು ಅಂದ್ರೆ ದುಃಖ ಬಂದಿಲ್ಲ, ದುಃಖ ಬಂತು ನನಗೆ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ, ಅದು ನಿನ್ನ ಪ್ರತ್ಯಕ್ಷಕ್ಕೆ ದೋಷ ಅಷ್ಟೇ, ನಿನ್ನ ನಿನಗೆ ಆ ತಿಳುವಳಿಕೆ ಇಲ್ಲ. ಭಗವಂತ ವಿಡಂಬನ ಮಾಡ್ತಾ ಇದ್ದ ನಟನೆ ಮಾಡ್ತಾನೆ ಅನ್ನುವ ತಿಳುವಳಿಕೆ ನಿನಗೆ ಬಂದಿಲ್ಲ. ಆದ್ದರಿಂದ ಅದು ಪ್ರಾಮಾಣ್ಯತೆ ಇಲ್ಲ ಅದಕ್ಕೆ. ಯಾಕೆ? ಉಪಜೀವ್ಯ ಆಗಮ ಪ್ರಮಾಣ ಪ್ರಬಲ ಪ್ರಮಾಣಕ್ಕೆ ವಿರೋಧ ಮಾಡುವುದರಿಂದ ಅದು ಪ್ರಮಾಣವಲ್ಲ. ಆದ್ದರಿಂದ ಪ್ರತ್ಯಕ್ಷ ಅನುಮಾನಗಳನ್ನು ಬಳಸದೆ ಭಗವಂತನ ಸ್ವರೂಪ ತಿಳಿಯಬೇಕಂದ್ರೆ ಆಗಮಗಳಿಂದ ಮಾತ್ರ ನಾವು ಪ್ರತಿಪಾದನೆ ಮಾಡಬೇಕು. ಆಗಮಗಳಿಂದ ಪ್ರತಿಪಾದನೆ ಮಾಡಬೇಕಂದ್ರೆ ಮತ್ತೆ ಪಾಶ್ಚಾತ್ ಆಗಮ ಇದೆ, ಅದರಲ್ಲಿ ರುದ್ರದೇವರು ಉತ್ತಮ ಅಂತ ಹೇಳ್ತಾ ಇದ್ದಾರಲ್ವಾ, ಅದು ಯಾಕೆ ಮತ್ತೆ ನಾರಾಯಣ ಹೇಳಿದಂತ ಆಗೋದಿಲ್ಲ, ಅದನ್ನು ನಾವು ತಗೋಬಾರದು ಅಂತ ಹೇಳಿದರೆ ಆವಾಗ ತಥಾಪಿ ಪಾಶುಪತಾದಿ ಆಗಮೈ ಅನ್ಯಥಾಪಿ ನ್ಯಾಯತ, ಬೇರೆ ವಿಧವಾದ ತಿಳುವಳಿಕೆ ಬರುತ್ತೆ. ಏನು? ರುದ್ರದೇವರು ಉತ್ತಮರು, ನಾರಾಯಣ ಉತ್ತಮನಲ್ಲ ಅನ್ನುವ ಒಂದು ತಪ್ಪು ತಿಳುವಳಿಕೆ ಬರುತ್ತೆ. ಆದ್ದರಿಂದ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಪರಿಹಾರವಾಗಿ ಸದಾಗಮಗಳು ಮಾತ್ರ. ಮತ್ತೆ ಏನ್ರಿ ಸದಾಗಮ ಅಂದ್ರೆ ಮತ್ತೆ ಪಾಶುಪತಾಗಮ ಸದಾಗಮವಲ್ಲವಾ ಅಂದ್ರೆ ಅಲ್ಲ, ಅದು ದುರಾಗಮ. ಮತ್ತೆ ಯಾಕೆ ಮಾಡಿದ್ದಾರೆ ಆಗಮ ಅಂತ ಹೇಳಿದರೆ ಅದಕ್ಕೆ ಸಮಾಧಾನ, ಅಯೋಗ್ಯ ಜನ ವ್ಯಾಮೋಹನಾಯ ಪ್ರಣೀತಾನಾಂ ತೇಷಾಂ ದುರಾಗಮತ್ವಾತ್ ನ ತದುಕ್ತ ಪ್ರಕಾರೇಣ ಜ್ಞೇಯ. ಅಂದ್ರೆ ಅಯೋಗ್ಯ ಜನರಿಗೆ ವ್ಯಾಮೋಹವನ್ನು ಉಂಟು ಮಾಡುವುದಕ್ಕಾಗಿ ಮಾಡಲ್ಪಟ್ಟಿರುವಂತಹ ಆಗಮಾಂತ ಶಬ್ದ ಇದೆ ಅದಕ್ಕೆ ಪಾಶುಪತ ಆಗಮಗಳು. ಆದರೆ ಅವು ದುರಾಗಮಗಳು, ಪಾಶುಪತಾಗಮಗಳು ಸದಾಗಮಗಳಲ್ಲ. ಅದರ ಹೇಳಿದ ಪ್ರಕಾರ ನಾವು ತಗೋಬಾರದು. ನ ತದುಕ್ತ ಪ್ರಕಾರೇಣ ಜ್ಞೇಯ, ಅಲ್ಲಿ ಹೇಳಿದ ರೀತಿಯಲ್ಲಿ ನಾ ಭಗವಂತನನ್ನು ನಾವು ತಿಳಿಯಕೂಡದು ಅಂತ ಹೇಳಿ ಈ ಸದ್ ಆಗಮ ಏಕ ಅಂದ್ರೆ ನೋಡ್ರಿ, ಆಚಾರ್ಯರು ಮಾಡಿದ ಒಂದೊಂದು ಅಕ್ಷರವು ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಕ್ರಿಟಿಕಲ್. ಆದ್ದರಿಂದ ಯಾವ ಅಕ್ಷರ ಶಬ್ದವನ್ನು ನಾವು ಈ ರಿಡಂಡೆಂಟ್ ಅಂತ ತೆಗಿಲಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಅಕ್ಷರವು ಆಚಾರ್ಯರು ಹಾಕಿದ್ದು ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ಹಾಕಿದ್ದಾರೆ ಅಂತ ಹೇಳಿ ಈ ವಿಧವಾಗಿ ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಿರ್ದೋಷ ಅಶೇಷದ್ಗುಣಂ ನಾರಾಯಣಂ ಸದಾ ಒಂದೇ ಅಂತ ಹೇಳಿದ್ದಾರೆ. ಇಲ್ಲಿ ಏಕಶಬ್ದದ ಒಂದು ವಿಚಾರವನ್ನು ಸ್ವಲ್ಪ ಗ್ರಾಮ್ಯಾಟಿಕಲ್ ಆಗಿ ಸ್ವಲ್ಪ ಹೇಳ್ತಾ ಇದ್ದಾರೆ. ಏಕ ಅಂತ ಹೇಳಿದ್ರೆ ಒಂದು ಅಂತಿಲ್ಲತ್ತಲ್ವಾ, ಸೊ ಸದಾಗಮೈಕ ವಿಜ್ಞೇಯಂ ಸದಾ ಏಕ ಆಗಮ ವಿಜ್ಞೇಯಂ ಅಂತ ಆಗಿರುವ ಒಂದಾಗಮದಿಂದ ಮಾತ್ರ ಪ್ರತಿಪಾದ್ಯ ಅಂತ ಯಾಕೆ ಹೇಳಬಾರ್ದು. ಇಲ್ಲೇ ಇಲ್ಲೇ ಏಕ ಅನ್ನೋದು ಒಂದು ಅನ್ನುವ ಶಬ್ದದಲ್ಲಿ ಪ್ರಯೋಗ ಮಾಡುವುದಿಲ್ಲ. ಅದಕ್ಕೆ ಮುಂದೆ ಎಕ್ಸಾಂಪಲ್ಸ್ ಕೊಡ್ತಾ, ದೋಷೈಕ ದೃಕ್ ಪುರೋಭಾಗಿ ಸಾದೈಕ ಮಯೀಂ ಇತ್ಯಾದಿ ಶಬ್ದಗಳಲ್ಲಿ ಏಕ ಪ್ರಯೋಗ ಮಾಡಿದ್ದಾರೆ. ಏನಿದು ದೋಷ ಏಕ ದೃಕ್ ಪುರೋಭಾಗಿ? ಪುರೋಭಾಗಿ ಅಂದ್ರೆ ಸಮ್ ಟ್ರಬಲ್ ಮೇಕರ್, ಅಪ್ರೂಸಿವ್ ಆಗಿರುವಂತಹ ಪರ್ಸನ್, ಅವನಿಗೆ ಪುರೋಭಾಗಿ ಅಂತ ಕರೀತಾರೆ. ಅವನಿಗೆ ನಾವು ಏಕ ಅಂದ್ರೆ ಒಂದು ಅಂತ ತಕೊಂಡ್ರೆ ದೋಷ ಏಕ ದೃಕ್ಕು, ಒಂದು ದೋಷವನ್ನು ನೋಡುವವನು ಬಹಳ ತೊಂದರೆ ಕೊಡುವವನು ಅಂತ ಹೇಳಿದ್ರೆ, ಜಸ್ಟ್ ಬಿಕಾಸ್ ಇಸ್ ಒನ್ ದೋಷ ಈ ಡಸಂಟ್ ಗಿವ್ ಪ್ರಾಬ್ಲಮ್. ದೋಷ ಮಾತ್ರ ನೋಡ್ತಾನೆ, ಆಲ್ವೇಸ್ ಫಾಲ್ಟ್ ಫೈಂಡಿಂಗ್ ಅಂತ ನೋಡ್ರಿ, ಆಲ್ವೇಸ್ ಫಾಲ್ಟ್ ಫೈಂಡಿಂಗ್, ದೋಷಗಳು ಮಾತ್ರ ಎಲ್ಲರಲ್ಲಿ ತಪ್ಪೆಣಿಸ್ತಾ ಇರ್ತಾನೆ. ಈ ಜಸ್ಟ್ ಕೀಪ್ಸ್ ಆನ್ ಫೈಂಡಿಂಗ್ ಓನ್ಲಿ ಮಿಸ್ಟೇಕ್ಸ್. ಆದ್ದರಿಂದ ದೋಷ ಏಕ ದೃಕ್ ಅಂದ್ರೆ ಒಂದು ಅಂತ ಅರ್ಥ ಅಲ್ಲ, ದೋಷಗಳನ್ನು ಮಾತ್ರ ದೃಕ್ ಅಂದ್ರೆ ನೋಡುವವನು, ದೋಷ ಏಕ ದೃಕ್ ದೋಷಗಳನ್ನು ಮಾತ್ರ ನೋಡುವವನು ತರಲೆ ಕೊಡುವವನು ಅಂತ ಪುರೋಭಾಗಿ. ಸೊ ಅಲ್ಲಿ ಏಕ ಅನ್ನುವ ಶಬ್ದ ಒಂದು ಅನ್ನುವ ಶಬ್ದದಲ್ಲಿ ಪ್ರಯೋಗ ಮಾಡೋದಿಲ್ಲ, ಓನ್ಲಿ ಮಾತ್ರ. ಸೊ ಇಲ್ಲಿ ಕೂಡ ಸದಾಗಮ ಏಕ ವಿಜ್ಞೇಯಂ ಅನ್ನೋದು ಕೂಡ ಹಾಗೆ ನಮಗೆ ಒಂದು ಅನ್ನುವ ಅರ್ಥದಲ್ಲಿ ಅಲ್ಲದೆ ಮಾತ್ರ ಓನ್ಲಿ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಅದೊಂದು ಎಕ್ಸಾಂಪಲ್ ಕೊಟ್ಟು ಸಾದೈಕ ಮಯೀಂ ಸಾದ ಆಹ್ಲಾದ ಹ್ಯಾಪಿನೆಸ್ ಅಂದ್ರೆ ಒಂದು ಜಾಯ್ ಇದೆ ಅಂತ ಅರ್ಥಲ್ಲ. ಸಾದ ಏಕ ಮಯೀಂ ಅಂದ್ರೆ ಒನ್ ಹ್ಯಾಸ್ ಒನ್ ಜಾಯ್ ಅಂತ ಅರ್ಥಲ್ಲ, ಒನ್ ಹ್ಯಾಸ್ ಓನ್ಲಿ ಜಾಯ್ ಅಂದ್ರೆ ಆಲ್ವೇಸ್ ಕಿಯರ್ಫುಲ್. ಇದು ಅವನಿಗೆ ಸಾದೈಕ ಮಯೀಂ, ಸಾದ ಅಂದ್ರೆ ಆಹ್ಲಾದ, ಜಾಯ್ ಏಕ ಅಂದ್ರೆ ಮಾತ್ರ, ಮಯೀಂ ತುಂಬಿರುವಂತವನು ಅಂದ್ರೆ ಆಲ್ವೇಸ್ ಕಿಯರ್ಫುಲ್ ಆಗಿರುವವನಿಗೆ ಹ್ಲಾದೈಕ ಮಯೀಂ ಅಂತ ಹೇಳ್ತಾರೆ. ಅಲ್ಲಿ ಏಕ ಅಂದ್ರೆ ಒಂದು ಅಂತ ಅರ್ಥ ಅಲ್ಲ. ಸೊ ಈ ವಿಧವಾಗಿ ಏಕ ಅನ್ನುವ ಶಬ್ದಕ್ಕೆ ಒಂದು ಅಂತ ಅರ್ಥದಲ್ಲಿ ತಗೋಬೇಡ್ರಿ ಅಂತೇಳಿ ಇತ್ಯಾದಿ ಪ್ರಯೋಗ ದರ್ಶನಾತ್ ಸಂಖ್ಯಾರ್ಥಸ್ಯೇವ ಏಕಶಬ್ದಸ್ಯ ಪೂರ್ವಕಾಲ ಏಕೈತಿ ಪೂರ್ವ ನಿಪಾತೋ ನ ಕೇವಲಾರ್ಥಸ್ಯ ಅಂತೇಳಿ ಈ ಏಕ ಅನ್ನುವ ಶಬ್ದ ಸಂಖ್ಯಾರ್ಥ ನಂಬರ್ಗೆ ಸಿಗ್ನಿಫೈ ಮಾಡೋದು ಇದೆ, ಆದರೆ ಆ ನಂಬರ್ ಸಿಗ್ನಿಫೈ ಮಾಡೋ ಏಕಶಬ್ದಕ್ಕೆ ನಮಗೆ ಪೂರ್ವಕಾಲ ಏತ ಇತಿ ಪೂರ್ವ ನಿಪಾತ ನ ಕೇವಲಾರ್ಥಸ್ಯ ಅಂತೇಳಿ ಇಲ್ಲಿ ಮೊದಲು ಏಕ ಅನ್ನೋದು ನೋಡ್ರಿ, ಸದಾ ಏಕ ಆಗಮ ವಿಜ್ಞೇಯಂ ಅಂತ ಹೇಳಿದೆ. ಸದಾ ಆಗಮ ಏಕ ವಿಜ್ಞೇಯಂ ಅಂತ ಹೇಳಿ ಹೇಳುವುದರ ಮೂಲಕವಾಗಿ ಆ ವಿಜ್ಞೇಯಂ ಅನ್ನುವುದಕ್ಕೆ ಮುಂಚೆ ಪೂರ್ವಕವಾಗಿ ಏಕ ಅನ್ನುವ ಶಬ್ದವನ್ನು ಇಡುವುದರ ಮೂಲಕವಾಗಿ ಅಲ್ಲಿ ಅದು ಮಾತ್ರ ಓನ್ಲಿ ಫ್ರಮ್ ಆಗಮಗಳಿಂದ ಭಗವಂತನ ತಿಳಿಯಬೇಕು ಅಂತ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ಟೀಕಾರಾಯರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಸೊ ದಟ್ ಪ್ರಶ್ನಾ ಕ್ವಶನ್ ಆನ್ಸರ್ಗೆ ನೀವೇನಾದ್ರೂ ಇದ್ರೆ ಕೇಳ್ಬೋದಂತೇಳಿ.